ವಿಜಯ ಕರ್ನಾಟಕ ಕನ್ನಡ ದಿನಪತ್ರಿಕೆಯ ಭಾನುವಾರದ ಅಂಕಣ ಪರಾಗಸ್ಪರ್ಶ. ಲೇಖನ ಮತ್ತು ವಾಚನ ಶ್ರೀವತ್ಸ ಜೋಶಿ. ಎರಡು ಸಾವಿರದ ಹನ್ನೆರಡು ಫೆಬ್ರವರಿ 26ರ ಸಂಚಿಕೆ. ಗುಮ್ಮನೊಬ್ಬ ನಾಮ ಹಲವು. ಭಗವಂತ ಸರ್ವಾಂತರ್ಯಾಮಿ, ಸರ್ವಶಕ್ತ, ಸರ್ವರೂಪಧಾರಿ ಅಂತೆಲ್ಲ ನಮ್ಮ ನಂಬಿಕೆ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ತೆರನಾಗಿ ಇರುವವನು ಎಂದೂ ಹೇಳುತ್ತೇವೆ. ಆದರೆ ಆ ಸರ್ವಶಕ್ತ ಭಗವಂತನನ್ನು ಹದ್ದುಬಸ್ತಿನಲ್ಲಿ ಇಡುವುದಕ್ಕೆ, ಹೆದರಿಸಿ ಸುಮ್ಮನಾಗಿಸುವುದಕ್ಕೆ ಯಶೋದೆ ಅವಲಂಬಿಸಿದ್ದು ಗುಮ್ಮನನ್ನು. ಅಂದರೆ ಭಗವಂತನಿಗಿಂತಲೂ ಗುಮ್ಮ ಮಿಗಿಲಾದವನು ಅಂತಾಯಿತು. ಬೇಡ, ಭಗವಂತನಿಗಿಂತ ಗುಮ್ಮ ಮೇಲು ಎಂದು ವಾದಿಸಿ ಗುಮ್ಮನನ್ನು ಅಟ್ಟಕ್ಕೇರಿಸುವುದು ಸರಿಯಲ್ಲ. ಆದರೂ ಕೆಲವು ಗುಣಲಕ್ಷಣಗಳಲ್ಲಿ ಭಗವಂತನಿಗೂ ಗುಮ್ಮನಿಗೂ ಏಕ್ದಂ ಹೋಲಿಕೆ ಇದೆ ಎಂದರೆ ನೀವು ಒಪ್ಪುತ್ತೀರಿ. ಬೇಕಿದ್ದರೆ ಸುಮ್ಮನೆ ಒಮ್ಮೆ ಯೋಚಿಸಿಕೊಳ್ಳಿ. ಒಂದನೆಯದಾಗಿ, ಗುಮ್ಮ ಇದ್ದಾನೆ ಎಂದು ಎಲ್ಲರೂ ನಂಬುತ್ತಾರೆ, ಹೇಳುತ್ತಾರೆ, ಆದರೆ ನಿಜಕ್ಕೂ ಅವನನ್ನು ನೋಡಿದವರಿಲ್ಲ. ಎರಡನೆಯದಾಗಿ, ಭಕ್ತರ ಕರೆಗೆ ಭಗವಂತ ಹೇಗೆ ತಕ್ಷಣ ಒಲಿದು ಬರುತ್ತಾನೋ ಗುಮ್ಮನೂ ಅಷ್ಟೆ. ಅಮ್ಮಂದಿರು ಆರ್ಡರ್ ಮಾಡಿದಾಗ ತಕ್ಷಣ ಓಡೋಡಿ ಬರಬಲ್ಲ. ಇಬ್ಬರದು ಪವರ್ಫುಲ್ ವ್ಯಕ್ತಿತ್ವ, ಆದರೂ ಏಕವಚನದಿಂದ ಕರೆಸಿಕೊಳ್ಳುವಷ್ಟು ಸಲುಗೆ. ಇನ್ನೂ ಒಂದು ಹೋಲಿಕೆ ಎಂದರೆ, ಭಗವಂತನನ್ನು ನಾವು ಬೇರೆ ಬೇರೆ ಹೆಸರುಗಳಿಂದ ಕರೆಯುವಂತೆ, ಗುಮ್ಮನನ್ನು ಪ್ರಪಂಚದ ಬೇರೆ ಬೇರೆ ಜನಸಮುದಾಯಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತಾರೆ. ದೇವನೊಬ್ಬ ನಾಮ ಹಲವು, ಇದ್ದಂತೆಯೇ ಗುಮ್ಮನೊಬ್ಬ ನಾಮ ಹಲವು. ಗುಮ್ಮನ ಜಗದ್ವ್ಯಾಪಿತನದ ಬಗ್ಗೆ ನನಗೆ ಹೇಗೆ ಕುತೂಹಲ ಬಂತೆಂಬುದನ್ನೂ ಹೇಳುತ್ತೇನೆ. ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿಯವರ ಉಪನ್ಯಾಸ ಮಾಲಿಕೆ ಕಳೆದ ಕೆಲ ತಿಂಗಳುಗಳಿಂದ ಅಮೆರಿಕದ ವಿವಿಧೆಡೆಗಳಲ್ಲಿ ನಡೆಯುತ್ತಿದೆ. ನಮ್ಮ ವಾಷಿಂಗ್ಟನ್ ನಗರದಲ್ಲೂ ಭಾಗವತ ಸಪ್ತಾಹ ಏರ್ಪಾಡಾಗಿತ್ತು. ವಿದ್ಯಾವಾಚಸ್ಪತಿ ಅರಳುಮಲ್ಲಿಗೆಯವರ ಅರಳು ಹುರಿದಂಥ ಮಾತುಗಳನ್ನು ಕೇಳುವ ಅವಕಾಶ ನಮಗೆಲ್ಲ. ಒಂದು ದಿನ ಪ್ರವಚನದಲ್ಲಿ ಅವರು ಒಂದು ಅದ್ಭುತವಾದ ಮಾತನ್ನು ಹೇಳಿದ್ದರು. ಜಗತ್ತಿನಲ್ಲಿ ಪ್ರತಿಯೊಬ್ಬ ತಾಯಿಯು ತನ್ನ ಮಗುವಿನಲ್ಲಿ, ಅದು ಹೆಣ್ಣಿರಲಿ ಗಂಡಿರಲಿ, ಒಂದಲ್ಲ ಒಂದು ಕ್ಷಣದಲ್ಲಿ ಕೃಷ್ಣನನ್ನು ಕಾಣುತ್ತಾಳೆ. ಇದು ಮೇಲ್ನೋಟಕ್ಕೆ ಮಾತಿನ ಚಂದಕ್ಕೆಂದು ಹೇಳಿದ್ದೆನಿಸಬಹುದು, ಆದರೆ ತಾಯಿ ಎನಿಸಿಕೊಂಡ ಯಾರೇ ಆದರೂ ಇದನ್ನು ಖಂಡಿತ ಒಪ್ಪುತ್ತಾರೆ. ಮಾತ್ರವಲ್ಲ, ರೋಮಾಂಚನಗೊಳ್ಳುತ್ತಾರೆ. ಇಲ್ಲಿ ಕೃಷ್ಣ ಎಂದರೆ ಭಗವಂತ ಎಂದು ವಿಶಾಲ ಅರ್ಥ ಮಾಡಿಕೊಂಡರೆ ಜಗತ್ತಿನಲ್ಲಿ ಎಲ್ಲ ತಾಯಂದಿರದು ಅದೇ ಅನುಭವ. ಪ್ರವಚನ ಕೇಳುತ್ತಾ ನನ್ನ ಮನಸ್ಸಿಗೆ ಹೊಳೆದದ್ದಿದು, ಸರಿ, ಪ್ರತಿಯೊಬ್ಬ ತಾಯಿಯೂ ತನ್ನ ಮಗುವಿನಲ್ಲಿ ಕೃಷ್ಣನನ್ನು ಕಾಣುತ್ತಾಳೆ. ಅಂದರೆ ಮಗು ಕೃಷ್ಣನಂತೆಯೇ ಅಸಾಧ್ಯ ಪೋಕ್ರಿ ಮಾಡಿದಾಗ ಗುಮ್ಮನನ್ನೂ ಕರೆಯುತ್ತಾಳೆ ಅಂತಾಯಿತು. ಅಂದಮೇಲೆ ಜಗತ್ತಿನಲ್ಲಿ ಎಲ್ಲ ತಾಯಂದಿರಿಗೂ ಗುಮ್ಮ ಗೊತ್ತು. ಹೇಗಿರುತ್ತಾನೆ ಆ ಗ್ಲೋಬಲ್ ಗುಮ್ಮ? ನೀವು ನಂಬುತ್ತೀರೋ ಇಲ್ಲವೋ, ಗುಮ್ಮ ಎಂಬ ಕಲ್ಪನೆ ಜಗತ್ತಿನ ಎಲ್ಲ ಕಡೆಯೂ ಇದೆ. ನಮ್ಮ ಕನ್ನಡ ನಾಡಿನಲ್ಲಂತೂ ಶತಮಾನಗಳ ಹಿಂದೆಯೇ ದಾಸರು ಗುಮ್ಮನ ಕರೆಯದಿರೇ ಅಮ್ಮ ನೀನೋ ಗುಮ್ಮನ ಕರೆಯದಿರೇ ಎಂದು ಹಾಡಿರುವುದರಿಂದ ಗುಮ್ಮ ಅನಾದಿ ಕಾಲದಿಂದಲೂ ಇದ್ದಾನೆ. ಮಗು ಹೇಳಿದ ಮಾತು ಕೇಳುವುದಿಲ್ಲ, ಸರಿಯಾಗಿ ಊಟ ಮಾಡುವುದಿಲ್ಲ, ಆಡಲಿಕ್ಕೆ ಹೋದರೆ ಕತ್ತಲಾದ ಮೇಲೂ ಮನೆಗೆ ಬರುವುದಿಲ್ಲ, ರಾತ್ರಿ ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡುವುದಿಲ್ಲ ಮುಂತಾದ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮ್ಮಂದಿರಿಗೆ ಗುಮ್ಮ ನೆರವಾಗಿದ್ದಾನೆ. ಕರ್ನಾಟಕದ ಕೆಲವೆಡೆ ಈತ ಗೊಗ್ಗಯ್ಯ ಎಂಬ ಹೆಸರಿನಿಂದಲೂ ಗುರುತಿಸಿಕೊಳ್ಳುತ್ತಾನೆ. ದಾಸರು ಒಂದು ಕೀರ್ತನೆಯಲ್ಲಿ ಇವನ ಪಿಡಿದುಕೊಂಡು ಹೋಗೆಲೋ ಜೋಗಿ, ಇವ ನಮ್ಮ ಮಾತು ಕೇಳದೆ ಪುಂಡನಾದ, ಪುಂಡನಾದ ಇವನ ಪಿಡಿದುಕೊಂಡು ಹೋಗೆಲೋ ಜೋಗಿ. ಅದರಲ್ಲಿ ಜೋಗಿಯನ್ನು ಗುಮ್ಮನಿಗೆ ಸಮಾನಾರ್ಥಕವಾಗಿ ಬಳಸಿದ್ದಾರೆ. ತಮಿಳುನಾಡಿನಲ್ಲಿ ಗುಮ್ಮನನ್ನು ಪೂಚಾಂಡಿ ಎನ್ನುತ್ತಾರಂತೆ. ತೆಲುಗಿನಲ್ಲಿ ಅವನು ಬೂಚಿವಾಡು ಆಗಿದ್ದಾನೆ. ಮಲಯಾಳಂನಲ್ಲಿ ಕೊಕ್ಕಾಯಿ, ಬಹುಶಃ ಕನ್ನಡದ ಗೊಗ್ಗಯ್ಯನ ದಾಯಾದಿ ಇರಬೇಕು. ಉತ್ತರ ಭಾರತದಲ್ಲಿ ಚಿಕ್ಕ ಮಕ್ಕಳನ್ನು ನೋಡು, ನಿನ್ನನ್ನು ಬೋರಿ ಬಾಬಾ ತಗೊಂಡು ಹೋಗ್ತಾನೆ ಎಂದು ಗದರಿಸುತ್ತಾರಂತೆ. ಬೋರಿ ಎಂದರೆ ಗೋಣಿಚೀಲ. ಶ್ರೀಲಂಕಾದಲ್ಲಿಯೂ ಗೋಣಿಬಿಲ್ಲ ಎಂದೇ ಗುಮ್ಮನ ಹೆಸರು. ಒಟ್ಟಾರೆಯಾಗಿ ಗೋಣಿಚೀಲ ಹಿಡ್ಕೊಂಡು ಅಡ್ಡಾಡುವ ಕುರೂಪಿ ಮುದುಕ, ಇದು ಮುಕ್ಕಾಲು ಪಾಲು ಜಗತ್ತಿನಲ್ಲಿ ಗುಮ್ಮನ ಚಹರೆ. ಹಠ ಮಾಡುವ ಮಕ್ಕಳನ್ನು ಗೋಣಿಚೀಲದಲ್ಲಿ ಹಾಕಿಕೊಂಡು ಹೋಗ್ತಾನೆ ಎಂಬ ನಂಬಿಕೆ. ಆಮೇಲೆ ಏನು ಮಾಡುತ್ತಾನೆ ಎನ್ನುವುದು ಪ್ರಾದೇಶಿಕವಾಗಿ ವ್ಯತ್ಯಾಸವಾಗುತ್ತದೆ. ಕೊಂದು ತಿನ್ನಬಹುದು, ಎಲ್ಲೋ ಅಜ್ಞಾತ ಸ್ಥಳದಲ್ಲಿ ಅಡಗಿಸಿಡಬಹುದು, ಅಥವಾ ಅಸ್ಸಾಂನವರು ನಂಬುವಂತೆ ಹೊತ್ತೊಯ್ದ ಮಕ್ಕಳ ಕಿವಿಗಳನ್ನಷ್ಟೇ ತಿಂದು ಖುಷಿಪಡಬಹುದು. ಅಸ್ಸಾಮೀಸ್ನಲ್ಲಿ ಗುಮ್ಮನನ್ನು ಕಾನ್ಖೋವಾ ಎನ್ನುತ್ತಾರಂತೆ. ಗುಮ್ಮ ಮೊದಲೇ ನೈಟ್ ಡ್ಯೂಟಿಯವ, ಕಾರ್ಗತ್ತಲಲ್ಲಿ ಏನು ಮಾಡುತ್ತಾನೆಂದು ನೋಡಿದವರಾರು. ಸ್ಪೇನ್, ಪೋರ್ಚುಗಲ್, ಬ್ರೆಜಿಲ್ ಮುಂತಾದ ಸ್ಪ್ಯಾನಿಶ್ ದೇಶಗಳಲ್ಲಿ ಗುಮ್ಮನನ್ನು ಹೋಮ್ರೆ ಡೆಲ್ ಸ್ಯಾಕೋ ಎನ್ನುತ್ತಾರಂತೆ. ಗೋಣಿಚೀಲ ಹಿಡಿಕೊಂಡ ಮನುಷ್ಯ ಎಂಬರ್ಥದಲ್ಲಿ. ಕ್ರಿಸ್ಮಸ್ ತಾತ ಸಾಂತಾಕ್ಲಾಸ್ ಸಹ ಗೋಣಿಚೀಲ ಹಿಡಿದುಕೊಂಡು ಬರುವ ಮುದುಕನೇ. ಆದರೆ ಅವನ ಜೋಳಿಗೆ ತುಂಬ ಮಕ್ಕಳಿಗೆ ಕೊಡಲಿಕ್ಕೆ ಉಡುಗೊರೆಗಳು. ಗುಮ್ಮ ಹಾಗಲ್ಲ, ಅವನದು ಖಾಲಿ ಗೋಣಿಚೀಲ, ಹಠಮಾರಿ ಮಕ್ಕಳನ್ನು ತುಂಬಿಸಿಕೊಂಡು ಹೋಗಲಿಕ್ಕೆ. ಸ್ಪ್ಯಾನಿಶ್ ಜನಪದ ಕಥೆಗಳ ಪ್ರಕಾರ 4-5 ಶತಮಾನಗಳ ಹಿಂದೆ ಹೋಮ್ರೆ ಡೆಲ್ ಸಾಕೋಗಳು ನಿಜವಾಗಿಯೂ ಇದ್ದರಂತೆ. ಅನಾಥ ಮಕ್ಕಳನ್ನು ಎತ್ತಿಕೊಂಡು ಅನಾಥಾಶ್ರಮಗಳಿಗೆ ತಲುಪಿಸುವುದು ಅವರ ಕಾಯಕ. ಗೋಣಿಯಲ್ಲಿ ತುಂಬಿಸಿ ಒಯ್ಯುತ್ತಿದ್ದುದರಿಂದ ಕೆಲವು ಮಕ್ಕಳು ಸತ್ತೇ ಹೋಗುತ್ತಿದ್ದವೋ ಏನೋ. ಯುರೋಪ್, ಏಷ್ಯಾ, ಆಫ್ರಿಕಾ ಖಂಡಗಳ ಹೆಚ್ಚಿನೆಲ್ಲ ದೇಶಗಳಲ್ಲೂ ಆಯಾಯ ಪ್ರದೇಶದ ಭಾಷೆಯಲ್ಲಿ ಗೋಣಿಚೀಲ ಹಿಡಿದ ಮನುಷ್ಯ ಎಂಬ ಅರ್ಥ ಬರುವ ಪದ ಬಳಕೆಯಾಗುವುದು ಗುಮ್ಮ ಎಂಬ ಕಲ್ಪನೆಗೆ, ಚಿಕ್ಕ ಮಕ್ಕಳನ್ನು ಹೆದರಿಸುವುದಕ್ಕೆ. ಕೊಲಂಬಿಯಾ, ಮೆಕ್ಸಿಕೋ, ಅರ್ಜೆಂಟೀನಾ, ಚಿಲಿ, ಎಲ್ ಸಾಲ್ವಡಾರ್ ಮುಂತಾದ ಲ್ಯಾಟಿನ್ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕದ ಭಾಗಗಳಲ್ಲಿ ಎಲ್ ಕೋಕೋ ಹೆಸರಿನಿಂದ ಗುಮ್ಮನನ್ನು ಗುರುತಿಸುತ್ತಾರೆ. ಅಲ್ಲಿನ ಜೋಗುಳದ ಹಾಡುಗಳಲ್ಲೂ ಎಲ್ ಕೋಕೋ ಬರುತ್ತಾನಂತೆ. ಮಲಗೋ ಮಲಗೆಣ್ಣ ಮರಿಯೇ, ಬಣ್ಣದ ನವಿಲಿನ ಗರಿಯೇ, ನಿದ್ದೆ ಮಾಡಿಲ್ಲಾದ್ರೆ ಎಲ್ ಕೋಕೋ ಎತ್ಕೊಂಡು ಹೋಗ್ತಾನೆ ತಿಳಿಯೇ. ಕೋಕೋ ಎಂದರೆ ಕಂದು ಬಣ್ಣದ ಕೂದಲುಳ್ಳ ವಿಕಾರರೂಪಿ ಮನುಷ್ಯ. ದೆವ್ವ ಅಂದರೂ ಸರಿಯೇ. ತೆಂಗಿನಕಾಯಿಗೆ ಕೋಕೋನಟ್ ಎಂಬ ಪದ ಬಂದಿರೋದು ಅದರಿಂದಲೇ. ಕಂದು ಕೂದಲು, 3 ಕಣ್ಣುಗಳುಳ್ಳದ್ದು, ಇದೆಂಥದಪ್ಪ ವಿಚಿತ್ರ ಫಲ ಎಂದು ಪೋರ್ಚುಗೀಸ್ ನಾವಿಕರು ಅಚ್ಚರಿಯಿಂದ ಕೋಕೋನಟ್ ಎಂದರಂತೆ. ಲ್ಯಾಟಿನ್ ಅಮೆರಿಕಾ ದೇಶಗಳಲ್ಲಿ ಎಲ್ ಕೋಕೋ ಬಗ್ಗೆ ಎಷ್ಟು ಹೆದರಿಸುತ್ತಾರೆಂದರೆ, ಮಕ್ಕಳು ಮಲಗುವ ಮಂಚದಡಿಯಲ್ಲೇ ಅವನು ಅಡಗಿರುತ್ತಾನೆ, ತಂಟೆ ಮಾಡಿದರೆ ಎತ್ತಿಕೊಂಡು ಹೋಗ್ತಾನೆ ಎನ್ನುತ್ತಾರೆ. ಮಕ್ಕಳು ಗಪ್ಚುಪ್ ಆಗಿ ನಿದ್ದೆಗೆ ಜಾರುತ್ತವೆ. ಅಲ್ಲಿಂದ ಉತ್ತರ ಅಮೆರಿಕಕ್ಕೆ ಬಂದರೆ ಗುಮ್ಮನ ಹೆಸರು ಬೂಗಿಮ್ಯಾನ್ ಎಂದಾಗುತ್ತದೆ. ಅವನೂ ಅಷ್ಟೇ, ವಿಕಾರರೂಪಿ ನಿಶಾಚರಿ. ಕಿಟಕಿಯ ಬಳಿ ಪರಪರ ಸದ್ದು ಮಾಡಬಹುದು, ಹಸಿರು ಹೊಗೆಯಾಗಿ ಕಾಣಿಸಿಕೊಳ್ಳಬಹುದು. ಡಿನ್ನರ್ ಟೈಮ್ನಲ್ಲಿ ವಠಾರದಲ್ಲಿ ಸುತ್ತುತ್ತಿರಲು ಅವನಿಗೆ ಹೆತ್ತವರೆಲ್ಲರ ಪರ್ಮಿಷನ್ ಇರುತ್ತದೆ. ಯಾರ ಮನೆಯಲ್ಲಿ ಮಗು ಹಠ ಮಾಡುತ್ತೋ ಅಲ್ಲಿಂದ ರಿಮೋಟ್ ಕಂಟ್ರೋಲ್ ಸಿಗ್ನಲ್ ಬರುತ್ತದೆ ಬೂಗಿಮ್ಯಾನ್ನಿಗೆ. ಅವನು ಆ ಮನೆಗೆ ಬರಬೇಕಂತಲೂ ಇಲ್ಲ, ಅಷ್ಟರಲ್ಲಿ ಮಗು ಹಠ ನಿಲ್ಲಿಸಿ ಹಾಯಾಗಿ ಮಲಗಿರುತ್ತದೆ. ಅಮೆರಿಕದಲ್ಲಿ ಬೂಗಿಮ್ಯಾನ್ ಇದ್ದಂತೆ ಇಟಲಿ, ರೊಮಾನಿಯಾ, ಗ್ರೀಸ್, ಈಜಿಪ್ಟ್ ಮೊದಲಾದ ಮೆಡಿಟರೇನಿಯನ್ ದೇಶಗಳಲ್ಲಿ ಬಾಬೌ ಅಥವಾ ಬೌಬೌ, ಜರ್ಮನಿಯಲ್ಲಿ ಬುಜ್ಮ್ಯಾನ್, ಡೆನ್ಮಾರ್ಕ್ನಲ್ಲಿ ಬುಜೆಮಾಂಡನ್, ನೆದರ್ಲ್ಯಾಂಡ್ಸ್ನಲ್ಲಿ ಬೋಮ್ಯಾನ್. ಗುಮ್ಮನೊಬ್ಬ ನಾಮ ಹಲವು ಎಂದಿದ್ದೇಕಂತ ಈಗ ತಿಳಿಯಿತಲ್ಲ. ಆದರೂ ಒಂದು ಮಾತು, ಸುಮಾರು 6-7 ವರ್ಷ ಪ್ರಾಯವಾದಾಗ ಮಗುವಿಗೆ ಗುಮ್ಮನ ಹೆದರಿಕೆ ಇಲ್ಲವಾಗುತ್ತದೆ. ಗುಮ್ಮ ಇಲ್ಲ, ಏನೂ ಇಲ್ಲ, ಅಮ್ಮ ಸುಮ್ಮನೆ ರೈಲು ಬಿಟ್ಟದ್ದು ಎಂದು ಮಗುವಿಗೆ ಮನವರಿಕೆಯಾಗುತ್ತದೆ. ಪುರಂದರದಾಸರು ಅದನ್ನೇ ಗುಮ್ಮನೆಲ್ಲಿಹ ತೋರಮ್ಮ ಸುಮ್ಮನಂಜಿಸಬೇಡಮ್ಮ ಎಂಬ ಇನ್ನೊಂದು ಕೀರ್ತನೆಯಲ್ಲಿ ಚಂದವಾಗಿ ಬಣ್ಣಿಸಿದ್ದಾರೆ. ಕೃಷ್ಣ ಯಶೋಧೆಗೆ ಚಾಲೆಂಜ್ ಹಾಕುತ್ತಾನೆ. ಮೂರು ಲೋಕವೆಲ್ಲ ಸುತ್ತಾಡಿ ಬಂದೆ, ಗುಮ್ಮ ಎಲ್ಲೂ ಇಲ್ಲ, ಸುಮ್ಮನೆ ಬೆದರಿಸಬೇಡಮ್ಮ ಎನ್ನುತ್ತಾನೆ. ನಾವಾದರೂ ಅಷ್ಟೆ, ಚಿಕ್ಕವರಿದ್ದಾಗ ಗುಮ್ಮನಿಗೆ ಹೆದರಿದವರು, ಆಮೇಲೆ ಗುಮ್ಮ ಅಲ್ಲ ಅವನಜ್ಜ ಬಂದರೂ ಹೆದರೋದಿಲ್ಲ ಅಂತೇವೆ. ಮತ್ತೆ ನಮ್ಮ ಮಕ್ಕಳನ್ನು ಹೆದರಿಸಲಿಕ್ಕೆ ನಮಗೆ ಗುಮ್ಮನೇ ಬೇಕಾಗುತ್ತಾನೆ. ಗುಮ್ಮ ಚಿರಂಜೀವಿ. ಇಲ್ಲಿಗೆ 2012 ಫೆಬ್ರವರಿ 26 ಪರಾಗಸ್ಪರ್ಶ ಸಂಚಿಕೆ ಮುಗಿಯಿತು. ಮತ್ತೆ ಭೇಟಿ ಮುಂದಿನ ಭಾನುವಾರ. ಅಲ್ಲಿಯವರೆಗೆ ನಮಸ್ಕಾರ.